ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் யஷக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்த சய்யாய பூரணஜானரசரணசே உத்துங்கபாக்தரங்காய மத்வதுப்தார்த்தயே நம. குருமகில குணஜம் சத்குணே காதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலாகோபாலபாலிதாம் வித்யாபயோநிதீன் வந்தே ப்ரஹ்ம வித்யா குருன்மம. ब्रह्मचर्य हरि प्रीति सुविद्या वादशारिणः इष्टदान कष्टहर्तृन्नः विद्यामान्यान् मुनीन् नमः. वाजराज पदद्वन्द्व वारिजा सप्त मानसान् विश्वप्रिय गुरुन् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थ प्रसाद प्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदम் சுவாமினம் துவாம் ரகு பிரேமதீர்த்தம் வந்தேஷ்யபீஷ்டதம். ஜலஜேஷ நிபாகாரம் ஜெகதீஷபதாஸ்ரயம் ஜெகதீதல விக்யாதம் ஜெகந்நாத குரும் பஜே. ஹரிகதாமிருத சார குருகள கருணதிந்தா பணித்து பேழுவே பரம பகவத் பக்தரு இதனும் ஆதரதி கேளுவர். மன்ன வரைக்கும் ಜೀವನ ಪ್ರಕ್ರಿಯಾ ಸಂಧಿ ಅಥವಾ ಪಿತೃಗಣ ಸಂಧಿಯ 12 ಪದ್ಯಗಳನ್ನು ನೋಡಿದವು. 12ನೇ ಪದ್ಯ ಅನ್ನ ನೆನೆಸುವ ನೃಪಶುಗಳಿಗೆ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನ ನೀಪರಿಯುಂದುಪಾಸನೆ ದೈವ ಭಕ್ತರನ ಬನ್ನ ಬಡಿಸಲಿ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ಇಲ್ಲಿ ವಿಶೇಷವಾದ ರಹಸ್ಯಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ಚಿಂತನೆ, ಸಪ್ತಾನ್ನದ ಚಿಂತನೆ ನಿತ್ಯ ಯಾರು ಮಾಡುತ್ತಾರೆ ಅವರಿಗೆ ಭಗವಂತ ಏನು ಮಾಡುತ್ತಾನೆ? ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ತನ್ನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ. ಪ್ರಾಣದೇವ ದ್ವಾರಾ ತನ್ನ ಉಪಾಸನೆ ಮಾಡಿಸುತ್ತ ಪ್ರಾಣದೇವರ ಮೂಲಕ ತನ್ನ ಅಪರೋಕ್ಷ ಜ್ಞಾನವನ್ನು ಕೊಡಿಸ್ತಾನೆ ಭಗವಂತ. ಅಷ್ಟೇ ಅಲ್ಲ, ಎಲ್ಲ ಜೀವರಾಶಿಗಳ ಒಳಗೆ ನಿಂತು ಈಗ ಸಪ್ತಾನ್ನ ಪ್ರಕರಣ ಇವತ್ತು ಗೊತ್ತಾಯಿತು. ಹುಟ್ಟಿದಾಗಲಿಂದ ನಡೀತಾ ಇದೆಯಲ್ವಾ, ನಾವು ತಿನ್ನೋದು ಎಲ್ಲ ನಡೀತಾ ಇದೆಯಲ್ವಾ. ಮತ್ತೆ ಅನ್ನ ನೆನೆಸುವ ಅನ್ರು ಪಶುಗಳಿಗೆ, ನರರಿಗೂ ಪಶುಗಳಿಗೂ ಆತ ಅನ್ನ ಹಂಚಿಕೊಂಡು ಅನ್ನದೊಳಗೆ ಅನ್ನ ಅಂತ ಕರೆಸಿಕೊಂಡು ಅವನೇ ಎಲ್ಲರಿಗೂ ತೃಪ್ತಿ ಕೊಡ್ತಾ ಇದ್ದಾನಲ್ವಾ. ಮತ್ತೆ ಇದನ್ನು ಅರ್ಪಣೆ ಮಾಡಿದ್ಯಾರು? ಸಪ್ತಾನ್ನಗಳಲ್ಲಿ ಮನುಷ್ಯರಿಗೆ ಅನ್ನ ಕೊಡಬೇಕು ಅಂತ ಹೇಳಿದರೆ ಅದನ್ನು ಅರ್ಪಣೆ ಮಾಡಿದ್ಯಾರು? ನಾವು ಮಾಡಲಿಲ್ಲ ಈಶ್ವರಿಗೆ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ದೇವತೆಗಳು. ಇದು ರಥಾದಿ ಪ್ರಕರಣದಲ್ಲಿ ಷೋಡಶಿಯಲ್ಲಿ ಹೇಳುತ್ತಾರೆ, ದೇವತೆಗಳು ನಮ್ಮ ಶರೀರವನ್ನು ರಥ ಅಂತ ಚಿಂತನೆ ಮಾಡುತ್ತಾ ದೇವರನ್ನ ನಮ್ಮೊಳಗಿರುವ ಬಿಂಬಮೂರ್ತಿಗೆ ಈ ಶರೀರದಲ್ಲಿ ಅವರೇ ನಿಂತು ಕೈ ಕಾಲು ಮೊದಲಾದವುಗಳಲ್ಲಿ ನಿಂತು ದೇವತೆಗಳು ಈ ಶರೀರವನ್ನ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಈ ಶರೀರದಲ್ಲಿರುವ ಭಗವಂತನಿಗೆ ರಥೋತ್ಸವ ಅಂತ ಅವರು ಚಿಂತನೆ ಮಾಡುತ್ತಾರಂತೆ. ನಾವು ಅದರ ಚಿಂತನೆ ಮಾಡಿದರೆ ಚೂರು ಫಲ ಕೊಡುತ್ತಾರೆ, ಇಲ್ಲ ಅವರು ಮಾತ್ರ ಚಿಂತನೆ ಮಾಡಿಕೊಂಡು ಹೋಗ್ತಾರೆ. ಅದರಿಂದ ಈ ಚಿಂತನೆ ದೇವತೆಗಳು ಸದಾ ಮಾಡುತ್ತಾ ಇರ್ತಾರೆ. ಈ ಸಪ್ತಾನ್ನ ಪ್ರಕರಣದ್ದು, ಈ ಸಪ್ತಾನ್ನ ಪ್ರಕರಣ ಚಿಂತನೆ ಮಾಡಿದ್ದರಿಂದ ಏನಾಗುತ್ತೆ? ಭಗವಂತ ಅವರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ, ಅದ್ಭುತವಾದಂತಹ ತನ್ನ ರೂಪಗಳ ಪ್ರದರ್ಶನ ಮಾಡಿಸ್ತಾ ಬರ್ತಾ ಇದ್ದಾನೆ. ಹಿರಣ್ಯ ಗರ್ಭಾಂಡದಳು, ಬ್ರಹ್ಮದೇವರ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು, ಅವರ ಅಂಡ ಅಂದ್ರೆ ಬ್ರಹ್ಮಾಂಡದಳು ಸಂತತ ಅನ್ನ ನೆನೆಸುವ ನೃಪಶುಗಳಿಗೆ, ನರರಿಗೆ ಪಶುಗಳಿಗೆ ಭಗವಂತ ಅನ್ನ ಅಂತ ಕರೆಸಿಕೊಳ್ತಾನೆ. ಅನ್ನದೊಳಗಿದ್ದು ಅವರಿಗೆ ತೃಪ್ತಿ ಕೊಡ್ತಾನೆ. ಆ ಅನ್ನವನ್ನ ಅವರಿಗೆ ಉಣಿಸುವ ಕಾಲಕ್ಕೆ ಆ ಅನ್ನದೊಳಗೆ ತಾನು ಮಾತ್ರ ಅಲ್ಲದೆ ದೇವತೆಗಳನ್ನು ಇಟ್ಟು ಉಣ್ಣುವಂತಹ ಜೀವರಾಶಿಗಳ ಶರೀರದಲ್ಲೂ ದೇವತೆಗಳನ್ನಿಟ್ಟು ಅವರ ಮೂಲಕ ತಾನೇ ಅನ್ನವನ್ನು ಸ್ವೀಕಾರ ಮಾಡಿದಾಗ ಆ ದೇವತೆಗಳಿಗೆ ಇಷ್ಟು ಆ ಜೀವಿಯಿಂದ ಊಟ ಮಾಡಿಸಿದ್ದಕ್ಕೆ ಅನ್ನ ತಿನ್ನಿಸಿದ್ದಕ್ಕೆ ದೇವತೆಗಳಿಗೆ ಏನು ಅನ್ನ ಕೊಡುತ್ತಾನೆ ಅಂದರೆ ದೇವತೆಗಳಿಗೆ ತನ್ನ ಆತ್ಮ ಪ್ರದರ್ಶನ ಸುಖವ ಕೊಡುತ್ತಾನಂತೆ. ಅದಕ್ಕೆ ದಾಸರು ಹೇಳುತ್ತಾರೆ, ವನಜ ಜಾಂಡದೋಳ್ ಉಳ್ಳ ಅಖಿಳ ಚೇತನರು ಭಂಜಿಪ ಚತುರ ವಿಧ ಭೋಜನ ಪದಾರ್ಥದೊಳು ಚತುರ ವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದ ನುಂಡು ಉಣಿಸಿ ಸಂಹನನಕ್ಕೆ ಉಪಚಯ ಕರಣಕ್ಕೆ ಆನಂದ ಅನಿಮಿಷದಿಗ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ದೇವತೆಗಳಿಗೆ ತನ್ನ ರೂಪ ಪ್ರದರ್ಶನ ಮಾಡಿ ಆನಂದ ಕೊಡುತ್ತಾನಂತೆ, ಅದೇ ಅವರಿಗೆ ಅನ್ನ. ಆ ರೀತಿಯಾಗಿ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನನು ಈ ಪರಿಯಿಂದು ಉಪಾಸನೆ ದೈವ ಭಕ್ತರನ ಅಂದ್ರು. ಸಂತತೆ ಉಪಾಸನೆ ಮಾಡತಕ್ಕಂಥವ್ರು ಯಾರು ಅನ್ನು ದೇವತೆಗಳು. ಅದನ್ನೇ ಷೋಡಶೀಲು ಮಾತ್ರ ಹೇಳ್ತಾರೆ, ಸಪ್ತಾನ್ನ ಉಪಾಸನಾದಿನ ಸಪ್ತಾನ್ನ ಉಪಾಸನ ಮೊದಲಾದವುಗಳಿಂದ ಬ್ರಹ್ಮಾದಿ ಜೀವಾನ್ ಉದ್ಧರತ್ವ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಜೀವರಾಶಿಗಳನ್ನ ಸಪ್ತಾನ್ನ ಪ್ರಕರಣದಿಂದ ಚಿಂತನೆ ಮೊದಲಾದವುಗಳಿಂದ ವಿಶೇಷವಾದ ಉಪಾಸನಾದಗಳಿಂದ ಉದ್ಧಾರ ಮಾಡಲಿಕ್ಕೆ ಭಗವಂತ ಅವರಿಂದ ಉಪಾಸ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬನ್ನ ಬಾಡಿಸದೆ ನಾವು ಈ ಏಳು ವಿಧದ ಅನ್ನವನ್ನ ಭಗವಂತನಿಗೆ ದೇವತೆಗಳು ಕೊಡ್ತಾ ಇದ್ದಾರೆ ಎಂದು ಚಿಂತನೆ ಮಾಡಿದರೆ ಇಲ್ಲಿ ಉಪಾಸನೆ ಮಾಡಲಿಕ್ಕೆ ದೇವತೆಗಳಿಗೆ ಮಾತ್ರ ಅಧಿಕಾರ, ಮನುಷ್ಯರಿಗೆ ದೇವತೆಗಳು ಈ ರೀತಿ ಅರ್ಪಣೆ ಮಾಡ್ತಾ ಇದ್ದಾರೆ ಎಂಬ ಚಿಂತನೆಗೆ ಅಧಿಕಾರ. ಅದನ್ನು ಹೇಳ್ತಾರೆ, ಆ ರೀತಿ ನಾವು ನಿತ್ಯವೂ ಚಿಂತನೆ ಮಾಡಿದ್ದಾದರೆ ದೇವರೇ ಸ್ವಹಾಕಾರದಿಂದ ದೇವತೆಗಳಿಗೆ ಅನ್ನ ಅಂತ ಕರೆಸಿಕೊಂಡಿದ್ದಾನೆ, ಸ್ವಧಾಕಾರದಿಂದ ಪಿತೃಗಳಿಗೆ ಅನ್ನ ಅಂತ ಕರೆಸಿಕೊಂಡಿದ್ದಾನೆ, ನರರಿಗೆ ಪಶುಗಳಿಗೆ ಫಲ ಜಲ ತೃಣ ಜಲ ಮೂಲಕ ಅನ್ನ ಅಂತ ಕರೆಸಿಕೊಂಡಿದ್ದಾನೆ. ತಾನೇ ಎಲ್ಲರೂ ಮಾಡತಕ್ಕಂತಹ ಎಲ್ಲಾ ಜೀವರಾಶಿಗಳು ಮಾಡತಕ್ಕಂತಹ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನ ಅನ್ನವೆಂದು ಸ್ವೀಕಾರ ಮಾಡುತ್ತಾನೆ, ಅದರಲ್ಲೂ ಅನನಾಮಕನಾಗಿ ಅನ್ನ ಇದ್ದಾನೆ ಅಂತ ಯಾರು ನಿತ್ಯವೂ ಕೂಡ ಬಿಡದೆ ಚಿಂತನೆ ಮಾಡುತ್ತಾರೋ ಆದರದಿಂದ ಅವರಿಗೇನು ಮಾಡುತ್ತಾನೆ ಭಗವಂತ, ಬನ್ನ ಬಡಿಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ. ಈ ಸಂಸಾರದ ಸಮುದ್ರ ಬಹಳ ಏನು ಸುನಾಮಿ ಬಂತಲ್ಲ, ಸುನಾಮಿ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂಥದ್ದು ಈ ಸಮುದ್ರ. ಏನಪ್ಪಾ ಅಂದ್ರೆ ಆ ಸುನಾಮಿ ಶರೀರ ಮಾತ್ರ ದೂರ ಮಾಡುತ್ತೆ, ಇದು ದೇವರಿಂದ ನಮ್ಮ ಮನಸ್ಸನ್ನೇ ದೂರ ಮಾಡಿಬಿಡುತ್ತೆ ಈ ಸಂಸಾರದ ಸುನಾಮಿ. ಅದಕ್ಕೆ ಜೀವರಿಗೆ ಯಾವುದು ಹೆಚ್ಚು ಹಾನಿಕರ ಅಂದ್ರೆ ಅದು ಬಹಳ ಸ್ವಲ್ಪ, ಶರೀರ ಮಾತ್ರ ಕಳೆದು ಬಿಡುತ್ತೆ, ಇದು ದೇವರನ್ನೇ ದೂರ ಮಾಡುತ್ತೆ ಸಂಸಾರ. ಅದರಿಂದ ಈ ಸಂಸಾರವೇ ದೊಡ್ಡ ಹಾನಿಕರವಾದಂಥದ್ದು. ಅಂಥ ಮಹೋನ್ನತಿಯ ದಾಟಿಸಿ ಅದರಲ್ಲಿ ಯಾವ ದುಃಖವೂ ಕೊಡದೆ, ಅಂದರೆ ಏನಿದರ್ಥ ಯಾವ ದುಃಖವೂ ಕೊಡದೆ ಸುಖವಾಗಿ ಇಟ್ಟಿರ್ತಾನ ಅಂದರೆ ಅಲ್ಲ ಅಂದ್ರು, ನಮ್ಮ ಕರ್ಮಾನುಸಾರ ಯಾವ ಯಾವ ಕಷ್ಟ ಏನೇನು ಬರಬೇಕೋ ಎಲ್ಲ ಕೊಟ್ಟೇ ಕೊಡ್ತಾನೆ ಭಗವಂತ. ಆದರೆ ಆ ಕೊಟ್ಟಾಗ ಆ ದುಃಖಗಳಿಂದ ಆ ಸುಖಗಳಿಂದ ಏನು ದೇವರ ವಿಸ್ಮರಣೆ ಬರಬೇಕು ಅದು ಬಾರದಂತೆ ತನ್ನ ನೆನಪು ಸದಾ ಕೊಟ್ಟು ಭವ ಸಮುದ್ರ ಮಹೋನ್ನತಿಯ ದಾಟಿಸ್ತಾನೆ. ಇಲ್ಲಿ ಬಣ್ಣ ಬಡಿಸದೆ ಅಂದ್ರೆ ದುಃಖ ಕೊಡದೆ ಅಂದ್ರು, ಸಂಸಾರದಲ್ಲಿ ಇರಬೇಕು, ನಾನಾ ಪೆಟ್ಟುಗಳು ತಿನ್ನಬೇಕು, ದುಃಖ ಪಡಬಾರದು. ಅದು ಹೇಗೆ ಸಾಧ್ಯ ಅಂದ್ರೆ ಹೇಳ್ತಾರೆ, ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಬರ್ತಾರೆ, ಆಪರೇಷನ್ ಮಾಡದಿದ್ರೆ ನಮ್ಮದೇ ಎಲ್ಲಾ ಶರೀರ ಧ್ವಂಸ ಆಗುತ್ತೆ, ಆ ಪಾರ್ಟ್ ತೊಂದರೆ ಆಗುತ್ತೆ, ಆಪರೇಷನ್ ಮಾಡಿದರೆ ನಮಗೆ ಬಹಳ ನೋವಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾನೆ ನಿಮ್ಮಿಷ್ಟಪ್ಪ ಅಂತಾನೆ. ಅವಾಗ ನಾವೇನ್ ಮಾಡ್ತೀವಿ, ನೀವು ಆಪರೇಷನ್ ಮಾಡಲೇಬೇಕು, ನಾನು ಒಳ್ಳೆದಕ್ಕಾಗಿ ಹೇಳಿದ್ದೀರಾ, ಆದರೆ ಆಪರೇಷನ್ ಮಾಡಿದ್ರೆ ಬಹಳ ನೋವಾಗುತ್ತೆ, ಇಷ್ಟು ಮಾಡಿ ಸಾಕು, ನೀವೇನು ಬೇಕಾದ್ರೂ ಆಪರೇಷನ್ ಮಾಡಿಬಿಡಿ, ಏನ್ ಬೇಕಾದ್ರೂ ಕೊಯ್ದು ಬಿಡಿ, ಅಡ್ಡಿ ಇಲ್ಲ, ಆದರೆ ಒಂದಿಷ್ಟು ಮತ್ತಿನ ಇಂಜೆಕ್ಷನ್ ಕೊಟ್ಟು ಬಿಟ್ರೆ ನನ್ನ ಪಾಡಿಗೆ ನಾನು ಇರ್ತೇನೆ, ನೀವು ಏನು ಬೇಕಾದ್ರೂ ಆಪರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆ ಆಪರೇಷನ್ ಮಾಡುವ ಕಾಲಕ್ಕೆ ಆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದು ಯಾವುದು ಕಾಲೋ ಕೈಯೋ ಅಥವಾ ಹೊಟ್ಟೆಯೋ ಏನು ಕೊಯ್ತಾ ಇರ್ತಾರೋ, ಈ ಅರ್ಧ ಅನಸ್ತೀಷಿಯಾ ಕೊಟ್ಟಿರ್ತಾರೆ, ಮಿಕ್ಕ ಅರ್ಧ ಎಚ್ಚರ ಇರುತ್ತೆ. ಆ ಆಪರೇಷನ್ ಮಾಡಿಸಿಕೊಳ್ಳುವಂತ ಪೇಷಂಟ್ಗೆ ಎಚ್ಚರ ಇರುತ್ತೆ, ಡಾಕ್ಟರ್ ಇವ್ರ ಜೋಕ್ ಆಗ್ತಾನೆ ಇರ್ತಾನೆ, ಇವರು ನಗತಾನೆ ಇರ್ತಾರೆ. ಅಲ್ಲಿ ಅವರೆದುರಿಗೇನೆ ಕತ್ತಿ ತೆಗೆದು ಸರ ಸರ ಕೊಯ್ತಾ ಇರ್ತಾರೆ, ಇವ್ರು ನಗ್ತಾನೆ ಇರ್ತಾರೆ. ಕಾರಣ ಅಂದ್ರೆ ಅಲ್ಲಿ ನೋವು ಗೊತ್ತಾಗದೆ ಒಂದು ಪ್ರಯೋಗ ಆಗಿದೆ, ಏನು ಮತ್ತಿನ ಇಂಜೆಕ್ಷನ್. ಅದೇ ತರ ಈ ಸಂಸಾರದಲ್ಲಿ ಭಗವಂತ ಕರ್ಕೊಂಡು ಬಂದು ಆಪರೇಷನ್ ಮಾಡುತ್ತಾ ಇದ್ದಾನೆ. ದುಃಖ ಸುಖ ನಾನಾ ರೀತಿ ಕೊಟ್ಟು ಆಪರೇಷನ್ ಮಾಡುತ್ತಾ ಇದ್ದಾನೆ. ಈ ಆಪರೇಷನ್ ಮಾಡುವಾಗ ದೇವರನ್ನ ಕೇಳಿಕೊಳ್ಳುವುದಿಷ್ಟೇ, ಸ್ವಾಮಿ ಈ ದುಃಖಗಳನ್ನು ಕೊಡಬೇಡ ಅಂತ ಕೇಳಲಿಕ್ಕಿಲ್ಲ ಅಯ್ಯ, ಯಾಕೆ ಅಂದ್ರೆ ಅದು ನನ್ನ ಪ್ರಾರಬ್ಧ ಹಿಂದಿನ ಕರ್ಮ ದೊಡ್ಡದು ಕೂತಿದೆ, ಅದು ಅನುಭವಿಸಿದ್ರೆ ಹೊರತು ಹೋಗಲ್ಲ, ಅದು ಹೋದರೆ ಹೊರತು ನಿನ್ನ ಸೇರ್ಲಿಕ್ಕಾಗಲ್ಲಯ್ಯ. ಅದರಿಂದ ಈ ನಮ್ಮದೇ ಎಣ್ಣೆ ಗಳಿಸಿದ ಎಣ್ಣೆ ಟ್ಯಾಂಕರ್ ತುಂಬಾ ಕೂತಿದೆ, ಅದು ಖರ್ಚಾಗಬೇಕಾದ್ರೆ ದೀಪ ಉರಿಬೇಕು, ಯಾವುದು ದುಃಖ ಎಂಬ ದೀಪ ಉರಿಬೇಕು. ನಾವು ಸ್ವಾಮಿಗಳ ಹತ್ರ ಹೋಗಿ ದುಃಖ ಬಂದಾಗೆಲ್ಲ ಸ್ವಾಮಿಗಳ ಹತ್ರ ಅವರತ್ರ ಹೋಗಿ ತೆಂಗಿನಕಾಯಿ ಮಂತ್ರಾಕ್ಷರ ತರ್ತಾ ಇದ್ರೆ ಅದೇನಾಗುತ್ತೆ, ಅವರ ತಪಶಕ್ತಿಯಿಂದ ಉರಿಯೋ ದೀಪ ಸಣ್ಣದಾಗಿ ಉರಿಯುತ್ತೆ, ಬಹಳ ಸಣ್ಣದಾಗಿ ಉರಿಯುತ್ತೆ. ಅದರ ನಷ್ಟ ಯಾರಿಗೆ? ನಮಗೆ. ಆ ಎಣ್ಣೆ ದೇವರು ಸೆಟ್ ಮಾಡಿರ್ತಾನೆ, ಈ ಜೀವನದಲ್ಲಿ ಎಷ್ಟು ದುಃಖ ಬರಬೇಕೋ ಅಷ್ಟು ಬರಲಿ ಅಂತ ಸೆಟ್ ಮಾಡಿರ್ತಾನೆ. ಅದಲ್ಲದೆ ನಾವು ಹೋಗಿ ಮಂತ್ರಾಕೃತಿ ಮನೆ ತುಂಬಾ ತಂದು ತೆಂಗಿನಕಾಯಿ ಮನೆ ತುಂಬಾ ಇಟ್ಕೊಂಡ್ರೆ ಏನಾಗುತ್ತೆ, ಆ ದೀಪ ಚಿಕ್ಕದ ಉರಿಯುತ್ತೆ, ದುಃಖ ಕಮ್ಮಿ ಆಗುತ್ತೆ. ಆದ್ರೆ ಏನಂತೆ, ಮಾರನೇ ಜನ್ಮದಲ್ಲಿ ಅದು ಯಾವ ಕಪ್ಪೆಯೋ ಕೋಳಿಯೋ ಹುಡ್ತೀವಲ್ಲ, ಆಗ ದುಃಖ ಕಡಿಮೆ ಮಾಡ್ಲಿಕ್ಕೆ ಯಾವ ಸ್ವಾಮಿ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಕಪ್ಪೆ ಆಗಿದ್ರೆ ಯಾರು ಹೋಗ್ಲಿಕ್ಕಾಗತ್ತೆ, ಬುದ್ಧಿಯೂ ಇರಲ್ಲ. ಅಂತ ಕಾಲಕ್ಕೆ ಡಬಲ್ ಆಗಿ ಉರಿದು ಬಿಡುತ್ತೆ ಆ ದುಃಖ, ಡಬಲ್ ಆಗಿ ಉರಿಸ್ತಾನೆ. ಯಾಕೆ, ಹಿಂದಿನ ಜನ್ಮದಲ್ಲಿ ಬ್ಯಾಲೆನ್ಸ್ ಉಳಿದಪ್ಪ, ಈ ಜನ್ಮದಲ್ಲಿ ಸ್ವಲ್ಪ ಕಾಂಪೆನ್ಸೇಟ್ ಮಾಡ್ತೇನೆ ಅಂತ ಭಗವಂತ ಅದನ್ನು ಮಾಡಿಬಿಡ್ತಾನೆ. ಮತ್ತೆ ಯಾಕೆ ಒಂದು ಜನ್ಮದಲ್ಲಿ ಎರಡು ಪಟ್ಟು ಉಣ್ಣೋದಕ್ಕಿಂತ ಒಂದೊಂದು ಜನ್ಮದಲ್ಲೇ ಅಷ್ಟು ಚೂರು ಉಂಡುಬಿಟ್ಟು ಸರಿ ಹೋಗುತ್ತಲ್ಲ. ಆದ್ದರಿಂದ ಭಗವಂತ ನನಗೆ ಈ ಜನ್ಮದಲ್ಲಿ ನನ್ನ ಒಳ್ಳೆಯದಕ್ಕಾಗಿ ನೀನು ಏನು ದುಃಖಗಳನ್ನು ಕೊಡಬೇಕು ಅಂತಿದ್ದೀಯೋ ಎಲ್ಲ ಕೊಟ್ಟು ಬಿಡು, ಏನು ಸುಖಗಳನ್ನು ಕೊಡ್ತೀಯ ಅಂತಿದ್ದೀಯೋ ಕೊಟ್ಟು ಬಿಡು, ಆ ಎರಡರಿಂದ ನಿನ್ನ ಮರು ಬರುತ್ತೆ, ಆ ಮರು ಮಾತ್ರ ಕೊಡಬೇಡ ಸಾಕು. ನಿನ್ನ ನೆನಪು ಕೊಟ್ರೆ ಅದು ದೊಡ್ಡ ಮತ್ತಿನ ಇಂಜೆಕ್ಷನ್ ಅಂತಿರುತ್ತೆ. ಈ ಹೇಗೆ ಪುರಾಣ ಪ್ರವಚನಕ್ಕೆ ಬಂದು ಕೂತಿರ್ತಾರೆ, ಮನಸ್ಸು ಮಾತ್ರ ಮನೆಯಲ್ಲೇ ಇರುತ್ತೆ. ಹಾಗಾದ್ರೆ ಅವರು ಪುರಾಣದಲ್ಲಿದ್ದಂತೋ ಅಥವಾ ಮನೆಯಲ್ಲಿದ್ದಂತೋ ಮನೆಯಲ್ಲೇ ಇದ್ದಂತೆ. ಹಾಗೆ ನಾವು ಸಂಸಾರದಲ್ಲಿದ್ರೂ ಕೂಡ ನಾನಾ ದುಃಖಗಳು ಬರ್ತಾ ಇದ್ರೂ ಕೂಡ ಮನಸ್ಸು ದೇವರಲ್ಲೇ ಇದ್ದು ಬಿಟ್ರೆ ಈ ಸಂಸಾರದಲ್ಲಿ ಇಲ್ಲದಂತೆ ಆಯಿತು. ಆ ರೀತಿಯಲ್ಲಿ ಬಣ್ಣ ಬಳಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಈ ರೀತಿಯಾಗಿ ನಮಗೆ ಒಳ್ಳೆ ಸ್ಪೆಷಲ್ ಕೇರ್ ತಗೊಂಡು ಯಾವಾಗ ಮಾಡುತ್ತಾನೆ, ಈ ಚಿಂತನೆ ಮಾಡಿದಾಗ. ಸಪ್ತಾನ್ನ ಪ್ರಕರಣವನ್ನ ನಿತ್ಯವೂ ಚಿಂತನೆ ಮಾಡಿದರೆ ಆಗುತ್ತೆ. ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವನೀವ ಹರಿ ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ವಿಧ ಅಂದ್ರೆ ಸ್ವಾಹ ಸ್ವಧ ಫಲ ತೃಣ. ಅನ್ನಮಯನಾಗಿ ಭಗವಂತ ಎಲ್ಲಾ ಜೀವರಾಶಿಗಳಿಗೆ ವಿಶೇಷವಾಗಿರತಕ್ಕಂತಹ ಸುಖ ಕೊಡತಾನಲ್ಲ, ಆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂದರೆ ಇದು ಚಿಂತನೆ ಮಾಡಿದ್ದಕ್ಕೆ ಭಗವಂತ ತಮಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಕೊನೆಗೆ ಅನುಗ್ರಹ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇದರಲ್ಲಿ ಕೆಲವು ನಾವು ತಿಳ್ಕೊಳ್ಳಬೇಕಾಗಿದೆ. ನಾವೇನು ಮನೆಯಲ್ಲಿ ಅನ್ನ ಹಣ್ಣು ಜಲ ಮೊದಲಾದವೆಲ್ಲ ದೇವರ ನೈವೇದ್ಯಕ್ಕೆ ಇಡುತ್ತೇವೆ, ನೈವೇದ್ಯಕ್ಕಿಟ್ಟು ಕೃಷ್ಣಾರ್ಪಣ ಅಂತೇವೆ. ಕೃಷ್ಣಾರ್ಪಣ ಅಂದಾಗ ಆ ಒಳಗಿರುವ ರಸವನ್ನು ತಾನು ಸ್ವೀಕಾರ ಮಾಡುತ್ತಾನೆ ಭಗವಂತ. ಇನ್ನು ರಮಾ ಬ್ರಹ್ಮಾದೇವ ದೇವ ಸನಕಾದ್ಯಾಶುಕಾದಯ ಅಂತ ರಮಾ ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ಆ ನೈವೇದ್ಯ ಕೊಟ್ಟಾಗ ಅವರಿಗೆ ಸೇರುವ ಕ್ರಮ ಹೇಗೆ ಅಂದ್ರೆ ಆಯಾ ಅನ್ನದೊಳಗಿರುವ ಅವರವರ ರಸವನ್ನು ಅವರಿಗೆ ಕೊಡತಾ ಆ ಅನ್ನದೊಳಗಿರುವ ರಸದೊಳಗಿರುವ ತನ್ನ ರೂಪದ ದರ್ಶನ ಅವರಿಗೆ ಮಾಡಿಸ್ತಾನಂತೆ. ಅದೇ ಅವರಿಗೆ ಅನ್ನ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಯತಿಗಳು ಋಷಿಗಳು ಮುನಿಗಳು ಎಲ್ಲಿ ಕೂತಿರ್ತಾರೋ ಗೊತ್ತಿಲ್ಲ, ಯಾವ ಲೋಕದಲ್ಲಿದ್ದಾರೋ ಗೊತ್ತಿಲ್ಲ. ಇಲ್ಲಂತೂ ಎಲ್ಲ ಋಷಿಗಳಿಗೆ ಪಿತೃಗಳಿಗೆ ಗಂಧರ್ವರಿಗೆ ಕ್ಷಿತಿಪರಿಗೆ ಅಂತ ನಾವು ಚೂರು ಅನ್ನ ಇಟ್ಟು ಆ ಅನ್ನದ ಸುತ್ತು ಕಟ್ಟಿ ಕೃಷ್ಣಾನಿ ನಗರ್ಪಿತ ಅಂದ್ರೆ ಅದರೊಳಗಿರುವ ಭಗವದ್ ರೂಪದ ದರ್ಶನ ಅವರಿಗಾಗಿಬಿಡುತ್ತೆ. ಅವರು ಯಾವ ಧ್ಯಾನದಲ್ಲೂ ಕೂತಿರ್ತಾರೆ, ಆ ಧ್ಯಾನದಲ್ಲಿ ಯಾವುದೋ ಮೂರ್ತಿ ಮೂಡಿರುತ್ತೆ, ಚಿಂತನೆ ಮಾಡುತ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ನಾವು ನೈವೇದ್ಯ ಕೊಟ್ಟಾಗ ಆ ನೈವೇದ್ಯದಲ್ಲಿ ಏನು ಭಗವದ್ ರೂಪ ಇರುತ್ತೆ ಅವರಿಗೆ ದರ್ಶನ ಆಗುತ್ತೆ. ಅವರು ನೋಡುತ್ತಾರೆ ಇದ್ದಕ್ಕಿದ್ದಂತೆ ಈ ಭಗವದ್ ರೂಪ ದರ್ಶನ ಯಾಕಾಯಿತು ಅಂತ ಆಶ್ಚರ್ಯದಿಂದ ನೋಡ್ತಾರಂತೆ. ಆಗ ಅವರಿಗೆ ಗೊತ್ತಾಗುತ್ತೆ, ಜ್ಞಾನ ದೃಷ್ಟಿ ಗೊತ್ತಲ್ಲ, ಓಹೋ ಈ ಪ್ರಾಣಿ ನಮಗೆ ಈ ರೀತಿ ಕೊಟ್ಟಿದ್ದಾನೆ ನೈವೇದ್ಯ ಅಂತ ತಗೊಳ್ಕೊಂಡು ಅವರು ಪೂರ್ಣ ಅನುಗ್ರಹ ಮಾಡುತ್ತಾರೆ. ಇದು ರಹಸ್ಯ ಅಂದ್ರೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಅವರೇನು ಆಶೀರ್ವಾದ ಮಾಡುತ್ತಾರೆ, ಇವ ನಮಗೆ ನೈವೇದ್ಯ ಅಂತ ಕೊಟ್ಟದ್ದರಿಂದ ದೇವರ ಆತ್ಮ ಆತ್ಮ ಪ್ರದರ್ಶನ, ಭಗವಂತನ ರೂಪದರ್ಶನ ಆಯಿತು. ಅದರಿಂದ ಯಾರು ಬರೇ ನೈವೇದ್ಯ ಅಂತ ಕೊಡುತ್ತಾರೆ ಅವರಿಗೆ ನೈವೇದ್ಯ ಒಳ್ಳೆ ಅನ್ನ ಸಿಗುವಂತೆ ಮಾಡುತ್ತಾರೆ. ಅಥವಾ ಯಾರಾದರೆ ನೈವೇದ್ಯ ಕೊಡುವಾಗ ಈ ರೀತಿ ಒಳಗಿರುವ ಭಗವದ್ ರೂಪದ ದರ್ಶನ ಋಷಿಮುನಿಗಳಿಗೆ ಆಗುತ್ತೆ ಅಂತ ತೆಳುವಾಗಿ ನಮಸ್ಕಾರ ಮಾಡಿದರೆ ಈ ಜ್ಞಾನದಿಂದ ಕೊಟ್ಟದ್ದಕ್ಕೆ ನಮಗೂ ಕೂಡ ಆತ್ಮ ಪ್ರದರ್ಶನ ಸುಖ, ಭಗವಂತನ ರೂಪ ದರ್ಶನ ಮಾಡತಕ್ಕಂತಹ ಸುಖ. ಅಂದರೆ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಏನು ಭಗವಂತನ ಆತ್ಮ ಪ್ರದರ್ಶನ ಸುಖ ಅಂದರೆ ಒಳ್ಳೆ ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಯನ್ನು ಚಿಂತನೆ ಮಾಡುತ್ತಾ ಮಾಡುತ್ತಾ ನಮ್ಮ ಮನಸ್ಸಲ್ಲಿ ಮೂಡಿಸಿಕೋಬೇಕು. ಅದು ವಾಸನಾಪರೋಕ್ಷ ಅಂತಾರೆ. ಅದು ಆಗುವಂತೆ ಮಾಡುತ್ತಾರವರು. ನಮ್ಮ ಮನಸ್ಸಿನಲ್ಲಿ ದೇವರ ಮೂರ್ತಿ ಮೂಡುವಂತೆ ಮಾಡುತ್ತಾರೆ. ಆ ಮೂರ್ತಿಯೇ ದೇವರಲ್ಲ, ಮೂರ್ತಿ ಒಳಗೆ ದೇವರು ಎಂಬ ಎಚ್ಚರ ಮೂಡುವಂತೆ ಮಾಡುತ್ತಾರೆ. ಆ ದೇವರನ್ನ ಧ್ಯಾನ ಮಾಡುವಂತೆ ಮಾಡುತ್ತಾರೆ. ಆ ಒಳಗೆ ಭಗವಂತನ ದರ್ಶನ ಆಗುವಂತೆ ಮಾಡುತ್ತಾರೆ. ಇದಯ್ಯ ನಾವು ಕೊಡುವ ನೈವೇದ್ಯದ ರಹಸ್ಯ ಅಂದರು. ಈ ರೀತಿ ತಿಳ್ಕೊಂಡು ಮಾಡಬೇಕಂತೆ. ಆ ರೀತಿಯಲ್ಲಿ ಅನ್ನಮಯ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂತ ವಿಶೇಷವಾದ ರಹಸ್ಯಗಳನ್ನು ತಿಳಿಸಿಕೊಟ್ಟರು ದಾಸರಾಯರು. ನಂತರ ಮನವಚನ ಕಾಯಗಳ ದಶೆಯಿಂದನು ದಿನದಿ ಬಿಡದೆ ಆಚರಿಸುತ್ತಿಪ್ಪ ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣನಿಗಿದ ಅನ್ನವು ಎಂದು ಕೃಷ್ಣಾರ್ಪಣ ವಿನುತ ಕೊಡು ಸ್ವೀಕರಿಸಿ ಸಂತೈಪ ಕರುಣಾಳು. ಇಲ್ಲಿ ಚೆನ್ನಾಗಿ ನಾವು ನೋಡಬೇಕಾದ ವಿಷಯಗಳು ಚೆನ್ನಾಗಿ ಹೇಳುತ್ತಾರೆ. ಮನವಚನ ಕಾಯಗಳ ದಶೆಯಿಂದ ಇಲ್ಲಿ ಮನಸ್ಸು ಚಿನ್ಮನಸ್ಸು ಜಡಮನಸ್ಸು ಅಂತ ಎರಡು ರೀತಿ. ಇಲ್ಲಿ ಬಿಂಬರೂಪಿಯಾದ ಹರಿ ಜೀವನ ಚಿನ್ಮನಸ್ಸಿನಲ್ಲಿ ಪ್ರೇರಿಸಿ ಜಡಮನಸ್ಸಿನ ಮೂಲಕ ವಿಶೇಷವಾಗಿ ಅನಂತ ವ್ಯಾಪಾರವನ್ನು ಮಾಡಿಸ್ತಾರೆ ಪ್ರಾಣದೇವರ ಮೂಲಕ. ಇನ್ನ ವಾಕುಗಳಿಂದಲೂ ಭಗವಂತ ವ್ಯಾಪಾರ ಮಾಡಿಸ್ತಾನೆ. ನಂತರ ಕರ್ಮದಿಂದಲೂ ಕೂಡ, ಕಾಯದಿಂದಲೂ ಕೂಡ. ಈ ಮೂರರಿಂದಲೂ ನಡೆಯುವಾಗ ವಿಶೇಷವಾಗಿ ಭಗವಂತನ ಅಂದರೆ ಎರಡು ರೀತಿಯಾದ ವ್ಯಾಪಾರ ಮಾಡಿಸ್ತಾ ಇರ್ತಾನೆ. ಉಚಿತ ವ್ಯಾಪಾರಗಳು, ಅನುಚಿತ ವ್ಯಾಪಾರಗಳು ಮಾಡಿಸ್ತಾ ಇರ್ತಾರೆ. ಭಗವಂತ ಮಾಡಿಸುವಂತಹ ಉಚಿತ ಅನುಚಿತ ವ್ಯಾಪಾರಗಳನ್ನ ತಿಳ್ಕೊಂಡು ಅವನ್ನ ಸದ್ಭಕ್ತಿ ಪೂರ್ವಕವಿ ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಭಗವಂತ ನನ್ನ ಕರ್ಮಾನುಸಾರ ಏನು ಮಾಡಿಸ್ತಾ ಇದ್ದಾನೋ ಒಳ್ಳೆದಕ್ಕೆ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು, ಆದರೆ ಸ್ವಾಮಿ ತಪ್ಪು ಕೆಲಸಗಳನ್ನ ಮಾಡಿಸಬೇಡಯ್ಯ, ತೊಂದರೆ ಆಗ್ತಾ ಇದೆ ನನ್ನಿಂದ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ನನ್ನ ಸಾಧನೆ ಆಗ್ತಾ ಇಲ್ಲ ಅಂತ ಮಾಡಿಸಿದರೆ ಕೇಡು ಪಶ್ಚಾತ್ತಾಪ ಬೀಳು ಅಂತಾರೆ. ಆ ಭಗವಂತ ನಮ್ಮಿಂದ ನಮ್ಮ ಕರ್ಮಾನುಸಾರವಾಗಿಯೇ ದೈತ್ಯರ ಮೂಲಕ ತಪ್ಪು ಕೆಲಸಗಳನ್ನು ಮಾಡಿಸಿದಾಗ ಆಗ ಭಗವಂತನಲ್ಲಿ ಆ ಕರ್ಮ ಫಲವನ್ನು ಅರ್ಪಣೆ ಮಾಡದೇ ಇರಬಾರದು, ಮಾಡಬೇಕು. ಆದರೆ ಆ ಅರ್ಪಣೆ ಮಾಡುವಾಗ ಮಾಡುವ ರೀತಿ ತಿಳ್ಕೊಂಡು ಮಾಡಬೇಕು ಹೇಳುತ್ತಾರೆ. ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೋಳ್ ಇಪ್ಪ ನಾರಾಯಣಿಗೆ ಇದು ಅನ್ನವೆಂದು ಕೃಷ್ಣಾರ್ಪಣವೆಂದ ಕೊಡು ಸ್ವೀಕರಿಸಿ ಸಂತ ಇಪ ಕರುಣಾಳು ಅಂದರು. ಅವಾಗೆ ತುಂಬಾ ಸಂಶಯಗಳು ಬರುತ್ತೆ. ದೇವರಿಗೆ ಪುಣ್ಯಕರ್ಮ ಮಾತ್ರ ಅರ್ಪಣೆ ಮಾಡಬೇಕು, ಪಾಪಕರ್ಮ ಅರ್ಪಣೆ ಮಾಡಬಾರದು ಅಂತ ಒಂದು ವಾದವಿದೆಯಲ್ಲ. ಅಂತಹ ಕಾಲಕ್ಕೆ ದಾಸರಾಯರು ಅನುಚಿತೋಚಿತ ಕರ್ಮಗಳ ಪುಣ್ಯಕರ್ಮಗಳನ್ನ ಪಾಪಕರ್ಮಗಳನ್ನ ಎರಡನ್ನೂ ಕೂಡ ಸದ್ಭಕ್ತಿ ಪೂರ್ವಕದಿಂದ ಭಗವಂತನಿಗೆ ಕೃಷ್ಣಾರ್ಪಣವೇನು ಕೊಡು, ಅದು ಅನ್ನ ಅಂತ ಕೊಡು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು, ಯಾವ ರೀತಿ ಮಾಡಿದರೆ ನಾವು ಉದ್ಧಾರ ಆಗ್ತೇವೆ, ಯಾವ ರೀತಿ ಮಾಡಿದರೆ ಎಡವಿ ಬೀಳುತ್ತೇವೆ ಎಂಬುದನ್ನು ಚೆನ್ನಾಗಿ ನಾವು ಗಮನಿಸಬೇಕು. ಇಲ್ಲದಿದ್ದರೆ ತುಂಬಾ ಕಷ್ಟ ಆಗಿತ್ತು. ಕರ್ಮ ಸಮರ್ಪಣೆ ಅಂದರೆ ನಮ್ಮ ತಲೆಯಲ್ಲಿ ದೇವರಿಗಿದು ಅನ್ನ ಅಂತ ಚಿಂತನೆ ಮಾಡಬೇಕು ಅಂದರೆ ತಿಂದು ಬಿಡುತ್ತಾನೆ ಅಂತ ನೀವು ಚಿಂತನೆ ಮಾಡಬೇಡಿ. ನಮ್ಮ ಕರ್ಮ ನಮಗೆ ಉಳಿಯುತ್ತೆ. ಆ ಕರ್ಮದೊಳಗಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಏನು ಕರ್ಮ, ಪುಣ್ಯ ಕರ್ಮ ಪಾಪ ಕರ್ಮ ಎರಡು ಏನಿದೆ ಅದನ್ನು ಹೇಳ್ತಾರೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿವೆ. ಭಗವಂತ ಶುಭವನ್ನೇ ಸ್ವೀಕಾರ ಮಾಡುತ್ತಾನೆ, ಅಶುಭವನ್ನು ಸ್ವೀಕಾರ ಮಾಡಲ್ಲ ಅಂದರು. ಏನು ಶುಭ ಸ್ವೀಕಾರ ಮಾಡುವುದು ಅಂದ್ರೆ ನನಗನಿಸಿತು, ಇಲ್ಲ ದೇವರು ಪುಣ್ಯವನ್ನೇ ಸ್ವೀಕಾರ ಮಾಡುತ್ತಾನೆ ಪಾಪವನ್ನು ಸ್ವೀಕಾರ ಮಾಡಲ್ಲ, ಪುಣ್ಯ ತಿಂದು ಬಿಡುತ್ತಾನೆ ಅಂತ. ಇಲ್ಲವೇ ಇಲ್ಲ,
ಅದನ್ನು ಹೇಳ್ತಾರೆ. ಅನಷ್ಟನ್ನನ್ಯೋ ಅಭಿಚಾಕಶೀಲಿ, ಈ ದೇಹದ ವೃಕ್ಷದಲ್ಲಿ ಇರುವಂತಹ ಜೀವ ಪುಣ್ಯ ಪಾಪದ ಕರ್ಮದ ಫಲಗಳನ್ನ ಉಣ್ಣತಾನೆ. ದೇವ ಪುಣ್ಯ ಪಾಪದ ಫಲಗಳ ಆ ಕರ್ಮದ ಫಲವನ್ನ ಉಣ್ಣುವುದೇ ಇಲ್ಲ, ಮುಟ್ಟುವುದಿಲ್ಲ. ಮತ್ತೆ ಶುಭಂ ಪಿಬತ್ಯ ಸೌನಿತ್ಯಂ ಅಂತ ಹೇಳ್ತಾರಲ್ಲ, ಅಂದರೆ ಆತ ನಮಗೆ ಹೇಗೆ ಹಾಲನ್ನು ಉಣಿಸುವಾಗ ಹಾಲು ನಾವು ಕುಡಿದರೆ ಹಾಲಿನ ರುಚಿ ಕೊಡಲಿಕ್ಕಾಗಿ ಹಾಲಿನೊಳಗಿರುವ ತನ್ನ ರೂಪಗಳನ್ನು ನಮ್ಮ ಒಳಗಿರುವ ಬಿಂಬಮೂರ್ತಿ ಸ್ವೀಕಾರ ಮಾಡಿ ಹಾಲನ್ನು ನಮಗೆ ಹಾಲು ರುಚಿಯನ್ನು ತಿಳಿಸಿಕೊಡುತ್ತಾನೋ ಹಾಗೆ ಪುಣ್ಯ ಪಾಪದ ಕರ್ಮಗಳಲ್ಲಿ ಆ ಫಲಗಳಲ್ಲಿರತಕ್ಕಂಥ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿ ಆ ಫಲಗಳನ್ನು ನಮಗೆ ಉಣಿಸ್ತಾನೆ. ಪುಣ್ಯ ಫಲದಲ್ಲಿರುವ ದೇವರ ರೂಪ ಶುಭವೇ, ಪಾಪ ಫಲದಲ್ಲಿರುವ ದೇವರ ರೂಪ ಶುಭವೇ. ಆದರೆ ಪುಣ್ಯ ಪಾಪದ ಫಲಗಳೇನಿವೆ ಅದು ದೇವರಿಗೆ ಅಶುಭ, ನಮಗೆ ಅದು ಉಣ್ಲೇಬೇಕಾಗಿದ್ದು. ಅದರಿಂದ ಶುಭಂ ಪಿಬತ್ಯ ಸೌನಿತ್ಯಂ ನಾಶುಭಂ ಸಹರಿಪಿಬೇತ್ ಎಂಬುದರ ಅರ್ಥ ಏನು ಅಂದರೆ ಆ ಪುಣ್ಯ ಪಾಪದ ಕರ್ಮದ ಫಲದಲ್ಲಿರತಕ್ಕಂಥ ತನ್ನ ರೂಪಗಳನ್ನೇ ತಾನು ಸ್ವೀಕಾರ ಮಾಡುತ್ತಾನೆ. ಅವನ ರೂಪಗಳನ್ನೇ ಅವನಿಗೆ ಅನ್ನ, ಪುಣ್ಯ ಪಾಪ ಕರ್ಮಗಳಲ್ಲಿರತಕ್ಕಂಥ ಅವನ ರೂಪಗಳನ್ನೇ ಅವನಿಗೆ ಅನ್ನ ಅಂತ ಕೊಡಬೇಕಷ್ಟೇ ಹೊರತು ಪುಣ್ಯ ಪಾಪದ ಕರ್ಮಗಳನ್ನ ದೇವರಿಗನ್ನ ಅಂತ ಕೊಡಬಾರದು. ಇನ್ನ ಅದರಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಿಗೆ ಅನ್ನ ಅಂತ ಕೊಡಬೇಕಾದರೂ ಕೂಡ ಅದು ಹೇಗೆ ಅಂದರೆ ಕೃಷ್ಣನಿಗೆ ದೇವರಿಗೆ ನೈವೇದ್ಯಕ್ಕಿಟ್ಟು ದೇವರ ನೈವೇದ್ಯಕ್ಕಿಟ್ಟಾಗ ಆ ಪದಾರ್ಥದೊಳಗಿರತಕ್ಕಂತಹ ಭಗವದ್ ರೂಪ ಏನಿದೆ ಅದನ್ನ ಅಲ್ಲಿ ಪ್ರತಿಮಾದಲ್ಲಿರತಕ್ಕಂತಹ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ನೈವೇದ್ಯ. ನಮ್ಮ ಹೃದಯದಲ್ಲಿರುವ ದೇವ, ಪ್ರತಿಮಾದಲ್ಲಿರುವ ದೇವ, ಆ ನೈವೇದ್ಯದಲ್ಲಿ ಅಂದ್ರೆ ಏನು ಪದಾರ್ಥದಲ್ಲಿರುವ ಭಗವದ್ ರೂಪ ಎಲ್ಲ ಒಂದೇ ಅಂತ ಚಿಂತನೆ ಮಾಡುವುದೇ ನೈವೇದ್ಯ ಅಂದರು. ಹಾಗೆ ನಾವು ಪುಣ್ಯ ಪಾಪದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡುವಾಗ ಪುಣ್ಯ ಕರ್ಮದಲ್ಲಿರುವ ದೇವರ ರೂಪ, ಪಾಪ ಕರ್ಮದಲ್ಲಿರುವ ದೇವರ ರೂಪ, ಆ ಬಿಂಬಮೂರ್ತಿ ನಿನಗೆ ಐಕ್ಯ ಚಿಂತನೆ ಮಾಡುತ್ತೇನೆ ಅಂತ ಸಾಕ್ಷಾತ್ತಾಗಿ ಮಾಡಲಿಕ್ಕಿಲ್ಲ ಅಂದ್ರು. ಅಲ್ಲಿ ಚೂರು ರಹಸ್ಯವಿದೆ. ಈ ಪುಣ್ಯ ಕರ್ಮವನ್ನಾಗಲಿ ಪಾಪಕರ್ಮವನ್ನಾಗಲಿ ದೇವರಿಗೆ ಕೃಷ್ಣಾರ್ಪಣವೆಂತ ಕೊಡು ಅಂದ್ರೆ ಅರ್ಥ ಆ ಪುಣ್ಯ ಕರ್ಮದ ಫಲವನ್ನ ಪಾಪಕರ್ಮದ ಫಲವನ್ನ ದೇವರಿಗೆ ನಾವು ಅಧೀನ ಚಿಂತನೆ ಮಾಡಬೇಕು. ಹೇಗೆ ಪಾಪ ಕರ್ಮವನ್ನ ಆ ಫಲವನ್ನ ದೇವರ ಅಧೀನ ಚಿಂತನೆ ಮಾಡಬೇಕು, ಹಾಗೆ ಪುಣ್ಯ ಕರ್ಮವನ್ನು ದೇವರಿಗೆ ಅಧೀನ ಚಿಂತನೆ ಮಾಡಬೇಕು. ಮಾಡುವ ಕಾಲಕ್ಕೆ ವ್ಯತ್ಯಾಸ ಇಷ್ಟು, ಸ್ವಾಮಿ ಪುಣ್ಯಕರ್ಮ ಮತ್ತು ಮಾಡಿಸು, ಪಾಪಕರ್ಮ ಮಾಡಿಸಬೇಡ ಅಂತ ಪಶ್ಚಾತ್ತಾಪಪೂರ್ವಕವಾಗಿ ಪ್ರಾರ್ಥನೆ. ಅದಿರಲಿ, ಆದರೆ ಎರಡನ್ನೂ ಕೊಡಬೇಕಿದ್ದೇನೋ ಸತ್ಯ. ಹಾಗಾದರೆ ಆ ಎರಡನ್ನು ಕೊಡುವುದು ಅಂದರೆ ಏನು ಅಂದರೆ ಭಗವಂತನ ಅಧೀನ ಚಿಂತನೆ ಮಾಡುವುದು. ಹೇಗೆ ಈ ಮಗುವಿಗೆ ಯಾರಾದರೂ ಮೂಸಂಬಿ ಹಣ್ಣು ತಂದು ಕೊಟ್ಟರೆ ಆ ಮಗು ಮೂಸಂಬಿ ಹಣ್ಣನ್ನ ಸುಲಿದು ತಿನ್ನಲಿಕ್ಕೆ ಆಗಲ್ಲ. ಅಂತ ಕಾಲಕ್ಕೆ ಏನು ಮಾಡುತ್ತೆ, ತಾಯಿ ಹತ್ರ ಬಂದು ಅಮ್ಮ ಇದು ಸುಲಿದು ಕೊಡು ಅಂತ ಕೈ ಕೊಟ್ಟು ನೋಡ್ತಾ ಇರುತ್ತೆ. ಆದರೆ ತಾಯಿ ಒಂಚೂರು ಬಾಯ ಹಾಕೊಳ್ಳಿಕ್ಕೆ ಬೇಡ ಅಂದು ತನ್ನ ಕಸ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಾನೆ ಹುಕ್ಕುಸು. ಒಟ್ಟಾರೆ ಸುಲಿದು ತನಗೆ ಕೊಡಬೇಕು. ಆಗ ಆ ತಾಯಿ ಕೈ ಕೊಟ್ಟದ್ದಕ್ಕೆ ತಾಯಿಯನ್ನು ತಿಂದಿಲ್ಲ, ಇವನಿಗೆ ಕೊಡಬೇಕು. ಏನು ಮಾಡುತ್ತಾಳೆ, ಅದರ ಒಳಗೆ ಆ ತೊಳೆಗಳಲ್ಲಿ ಒಳ್ಳೆದನ್ನ ಅವನ ಬಾಯಲ್ಲಿ ಇಡುತ್ತಾಳೆ, ಕೆಟ್ಟ ತೊಳೆಗಳನ್ನು ತೆಗೆದು ಬಿಡುತ್ತಾಳೆ. ಹಾಗೆ ಭಗವಂತನಿಗೆ ನಾವು ಸ್ವಾಮಿ ನೀನು ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ ಕರ್ಮಗಳಯ್ಯ, ಇದನ್ನು ನಿನ್ನ ಅಧೀನ ಚಿಂತನೆ ಮಾಡುತ್ತಾ ಇದ್ದೇನೆ. ಹೇಗೆ ಅಧೀನ ಚಿಂತನ ಅಂದರೆ ಈ ಪುಣ್ಯ ಪಾಪದ ಫಲಗಳಲ್ಲಿ ಎರಡು ರೂಪಗಳು ಇರುತ್ತೆ. ಅಂದರೆ ಒಂದು ಧಾರಕ ರೂಪ, ಪುಣ್ಯ ಪಾಪದ ಫಲಗಳ ಆಕಾರದಲ್ಲಿರುವ ರೂಪ. ಎರಡನೆಯದು ಅದರೊಳಗಿರುವ ರಸರೂಪ. ನಾವು ಆ ರಸರೂಪವನ್ನು ತಿನ್ನು ಅಂತ ಕೊಡಲಿಕ್ಕಿಲ್ಲ. ಹೇಗೆ ನಾವು ನೈವೇದ್ಯ ಕೊಟ್ಟಾಗ ಎರಡನ್ನು ಅಂದ್ರೆ ನೈವೇದ್ಯದಲ್ಲಿರುವ ರೂಪವನ್ನ ಸ್ವಾಮಿ ನಿನ್ನ ರೂಪ ನೀ ತಿನ್ನಯ್ಯ ಅಂತ ಕೊಟ್ಟರೆ ಅದನ್ನು ಅನಂತ ಪಟ್ಟು ಮಾಡಿ ಕೊಡ್ತಾನೆ ಭಗವಂತ. ಅದಕ್ಕೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿಯುವ ಅನಘನೆಂದೆನಿಸಿ ಅಂತ ಹೇಳ್ತಾರೆ. ಹಾಗಾದರೆ ದೇವರಿಗೆ ಈ ಪುಣ್ಯ ಪಾಪದ ಕರ್ಮದ ಫಲಗಳನ್ನ ನೀ ತಿನ್ನು ಅಂತ ಕೊಟ್ಟರೆ ಅದನ್ನ ಅನಂತ ಪಟ್ಟು ಮಾಡಿ ಪಾಪಕರ್ಮವನ್ನು ಅನಂತ ಪಟ್ಟು ಮಾಡಿ ಕೊಟ್ಟು ಬಿಡುತ್ತಾನೆ. ಹಾಗಾದರೆ ಕೊಡಬೇಕಾದ ರೀತಿ ಹೇಗೆ ಅಂದರೆ, ಸ್ವಾಮಿ ಇದು ನನ್ನಿನ್ನ ಅಧೀನ, ಇದು ನಾನೇ ಉಣಬೇಕಾಗಿದ್ದು, ನನಗೆ ಸ್ವಾತಂತ್ರ್ಯವಿಲ್ಲ, ನೀನೇ ಉಣಿಸು, ತೆಗೆದು ಉಣಿಸು ಅಂತ ಕೊಟ್ಟಾಗ ಹೇಗೆ ಮಗು ಮೂಸಂಬಿ ಹಣ್ಣನ್ನು ತಂದು ಕೊಟ್ಟರೆ ಅದರೊಳಗಿರುವ ಕೆಟ್ಟ ತೊಳೆಯನ್ನು ತೆಗೆದುಬಿಟ್ಟು ತಾಯಿ ಉಣಿಸ್ತಾಳೆ. ಇಲ್ಲ, ಯಾವ ತಾಯಿ ಆದರೂ ನನಗೆ ಗೊತ್ತಿಲ್ಲಪ್ಪ, ನೀ ತಂದು ಕೊಟ್ಟಿದೀಯ, ನಂಗೆ ಸಂಬಂಧ ಇಲ್ಲ, ನಿನ್ನ ಕೆಟ್ಟ ತೊಳೆದ್ರು ನಿನ್ನ ಬಾಯಲ್ಲಿ ಇಡ್ತೇನೆ ಅಂತ ಇಡ್ತಾ ಇನ್ನ ತನ್ನತ್ತ ಕೊಳತೋದಂತ ಇನ್ನ 20 ಹಣ್ಣುಗಳನ್ನು ತೆಗೆದು ಅವ್ರ ಬಾಯಲ್ಲಿ ಇಡ್ತಾಳ? ಯಾವ ತಾಯಿಯೂ ಮಾಡಲ್ಲ. ಮತ್ತೆ ಈ ತಾಯಿಯೇ ಮಾಡದಿದ್ರೆ ಜಗತ್ತಿಗೆ ತಾಯಿ ಸ್ವಾಮಿ ಮಾಡುತ್ತಾನೋ? ಅದನ್ನೇ ದಾಸ ಹೇಳುತ್ತಾರೆ. ಈ ರೀತಿಯಲ್ಲಿ ಭಗವಂತನೇ ಮಾಡಿ ಮಾಡಿಸಿದ ಎಂಬ ಎಚ್ಚರ ಪೂರ್ವಕವಾಗಿ ಭಗವಂತನ ಅಧೀನ ಚಿಂತನೆ ಮಾಡಿದರೆ ಈ ಎಲ್ಲ ಕರ್ಮಗಳನ್ನ ಅವಾಗ ಏನು ಮಾಡುತ್ತಾನೆ, ಪುಣ್ಯ ಕರ್ಮವ ಸ್ವೀಕರಿಸಿ ಪಾಪವ ಭಸ್ಮವನೇ ಮಾಡ್ಪಾ, ಪಾಪವನ್ನು ಭಸ್ಮ ಮಾಡುತ್ತಾನೆ, ಪುಣ್ಯ ಕರ್ಮ ಸ್ವೀಕರಿಸ್ತಾನೆ ಅಂದ್ರೆ ಬಚ್ಚಿಟ್ಟಿರುತ್ತಾನೆ. ಹಾ ಸರಿಯಪ್ಪ, ಈಗಂತೂ ಆ ಕರ್ಮ ಫಲದೊಳಗಿರುವ ರಸರೂಪಗಳನ್ನ ಶುಭಂ ಪಿಬತ್ಯ ಸೌನಿತ್ಯಂ ಅಂತ ಹೇಳಿದ್ರಲ್ಲ, ಅದು ಯಾವಾಗ ತಗೊಳ್ಳೋದು? ನಾವಂತೂ ಕೊಡಲ್ಲ. ಆ ಪುಣ್ಯ ಪಾಪದ ಕರ್ಮದ ಫಲಗಳ ಸುತ್ತು ಏನು ಭಗವಂತನ ಧಾರಕ ರೂಪ ಏನಿರುತ್ತೆ ಅದನ್ನ ಐಕ್ಯ ಚಿಂತನೆ ಮಾಡಿದರೆ ಆ ಧಾರಕ ರೂಪ ಐಕ್ಯ ಚಿಂತನೆಯಿಂದ ಫಲವನ್ನ ಕೈ ಕೊಟ್ಟಂತಾಗುತ್ತೆ. ರಸರೂಪವನ್ನ ಕೊಡಲ್ಲ ನಾವು, ತಿನ್ನುವಂತ ಕೊಡಲ್ಲ. ಆದರೆ ಭಗವಂತ ಆ ಪುಣ್ಯಕರ್ಮದ ಫಲವನ್ನ ನಮಗುಣಿಸಬೇಕಾದರೆ ಅದರೊಳಗಿರುವ ರೂಪ ತಾನು ಸ್ವೀಕಾರ ಮಾಡುತ್ತಾನೆ. ಹಾಗೆ ಪಾಪಕರ್ಮದ ಫಲವನ್ನು ನಮಗುಣಿಸಬೇಕಾದರೆ ಅದರೊಳಗಿರತಕ್ಕಂಥ ಶುಭಕರವಾದ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಈ ರೀತಿ ತಿಳಿದುಕೊಂಡು ಯಾರಾದರೆ ಭಗವಂತನಿಗೆ, ಸ್ವಾಮಿ ನೀನೇ ಸ್ವೀಕಾರ ಮಾಡ್ತೀಯಪ್ಪ ನಿನ್ನ ರೂಪಗಳನ್ನು ಅನ್ನವಾಗಿ ಅಂತ ಯಾರಾದರೂ ಚಿಂತನೆ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ಏನು ಮಾಡುತ್ತಾನೆ, ಇವರು ಮಾಡಿದಂತಹ ಪಾಪಗಳನ್ನು ದೈತ್ಯರಿಗೆ ಕೊಟ್ಟು, ದೈತ್ಯರು ಮಾಡಿರ್ತಕ್ಕಂಥ ದುಷ್ಟ ದಾನವರು ಮಾಡಿರ್ತಕ್ಕಂಥ ಏನು ಪುಣ್ಯಕರ್ಮ ಇದೆ ಅದು ನಮಗೆ ಕೊಟ್ಟು ಉದ್ಧಾರ ಮಾಡುತ್ತಾನೆ ಭಗವಂತ. ಇದು ರಹಸ್ಯ. ಪುಣ್ಯ ಪಾಪಗಳು ಅರ್ಪಿಸವನಡಿಗೆ ಎಂಬುದರಲ್ಲಿ ರಹಸ್ಯ ಇದು. ಇಲ್ಲದಿದ್ದರೆ ಪುಣ್ಯ ಪಾಪ ಅರ್ಪಣೆ ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ. ಒಬ್ಬರು ನೋಡಿದರೆ ಪುಣ್ಯ ಮಾತ್ರ ಕೊಡು ಪಾಪ ಕೊಡಬೇಡ ಅಂತ ಹೇಳುತ್ತಾರೆ, ಇನ್ನೊಬ್ಬರು ನೋಡಿದ್ರೆ ಎರಡು ಕೊಡು ಅಂತ ದಾಸರಾಗಿ ಹೇಳುತ್ತಾರೆ, ಎರಡು ಕೊಡಬೇಕಾ ಒಂದು ಕೊಡಬೇಕಾ, ಗೊಂದಲ ಆಗ್ತಾ ಇರತ್ತೆ. ಅಲ್ಲಿ ಈ ರೀತಿ ವಿವಕ್ಷ ಇದೆ. ಪುಣ್ಯ ಮಾತ್ರ ಕೊಡು ಪಾಪ ಕೊಡಬೇಡ ಅಂತ ಹೇಳಿದರೆ ಅಲ್ಲಿ ದೇವರಿಗೆ ತಿನ್ನಲಿಕ್ಕೆ ಕೊಟ್ಟರೆ ಹೀಗೆ ಮಾಡುತ್ತಾನೆ ಅಂತ ಅರ್ಥ. ಅಂದರೆ ಪುಣ್ಯವಾದರೂ ಕೂಡ ಒಂದು ವೇಳೆ ಪುಣ್ಯವನ್ನಾದರೂ ಕೂಡ ನೀ ತಿನ್ನಯ್ಯ ಅಂತ ಕೊಟ್ರೆ ಅದೇನಾಗುತ್ತೆ ಗೊತ್ತೋ, ಪುಣ್ಯ ಕರ್ಮ ದೇವರಿಗೆ ಅದು ತಗೊಳ್ಳಲ್ಲ, ಅಶುಭ ಆತನಿಗೆ. ಅಶುಭವಾದ್ದನ್ನ ದೇವ ತಿಂತಾನೆ ಅಂತ ತಿಳ್ಕೊಂಡು ಕೊಟ್ಟಂತ ಫಲ ಬರುತ್ತೆ, ಅದಕ್ಕೆ ಅದನ್ನು ಅನಂತ ಮಾಡಿ ಕೊಡುತ್ತಾನೆ. ಈ ಪುಣ್ಯಕರ್ಮದ ಫಲವಾಗಲಿ ಪಾಪಕರ್ಮದ ಫಲವಾಗಲಿ ಭಗವಂತ ಸ್ವೀಕಾರ ಮಾಡಲ್ಲ. ಇದು ಅವನಿಗೆ ವಿಶೇಷವಾಗಿರತಕ್ಕಂಥ ಅಶುಭ. ಆ ಒಳಗಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆಂಬ ಎಚ್ಚರಪೂರ್ವಕ ಅನಿಲ ದೇವನೊಳಿಪ್ಪ ನಾರಾಯಣನಿಗಿರು ಅನ್ನವು ಎಂದು ಕೃಷ್ಣಾರ್ಪಿತ ಕೊಡು ಸ್ವೀಕರಿಸಿ ಸಂತೈಪ ಕರುಣಾಳು. ಸ್ವೀಕಾರ ಮಾಡಿ ಅಂದರೆ ತನ್ನ ಅಧೀನದಲ್ಲಿಟ್ಟುಕೊಂಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪುಣ್ಯ ಪಾಪಗಳ ಅರ್ಪಿಸು ಅವನ ಅಡಿಗೆ ಅಂದ್ರು. ತಿನ್ಲಿಕ್ಕೆ ಕೊಡೋದು ಯಾವಾಗಾದ್ರೂ ಬಾಯಿ ಕೊಡ್ತಾರೆ, ಕಾಲಿಗೆ ಹಾಕಲ್ಲ. ಯಾರಾದರೂ ಇನ್ನು ಊಟಕ್ಕೆ ಫಲಾರಕ್ಕೆ ಕೊಟ್ರು ತಂದು ನಮ್ಮ ಕಾಲ ಮೇಲೆ ಸುರಿತಾರ? ಇಲ್ಲ, ಬಾಯಿ ಕೊಡುತ್ತಾರೆ. ಆದರೆ ಇಲ್ಲಿ ದಾಸರ ಶಬ್ದ ನೋಡಿ, ಪುಣ್ಯ ಪಾಪಗಳು ಅರ್ಪಿಸು ಅವನ ಅಡಿಗೆ ಅಂದ್ರೆ ಅಡಿಗೆ ಅರ್ಪಣೆ ಮಾಡುವುದು ಅಂದ್ರೆ ಅಧೀನ ಚಿಂತನೆ ಮಾಡುವುದು. ಅಧೀನ ಚಿಂತನೆ ಮಾಡುವುದರಿಂದ ಈ ದೋಷ ಯಾವುದೂ ಬರಲ್ಲ. ಅಂದ್ರೆ ಪಾಪವನ್ನು ಅನಂತ ಮಡಿ ಮಾಡುವಂತಹ ಈ ದೋಷ ನಮಗೆ ಬರಲ್ಲ. ಈ ಅರ್ಥವನ್ನ ತಿಳ್ಕೋಬೇಕು ಅಂದ್ರು ಕರ್ಮ ಸಮರ್ಪಣೆ. ಈ ಅರ್ಥ ಗೊತ್ತಿಲ್ಲದಿದ್ದರೆ ಎಲ್ಲಾ ಎಡವಿ ಬೀಳತಾ ಇರುತ್ತೆ. ಇದು ಚೆನ್ನಾಗಿ ತಿಳಿಯಬೇಕಾದ ರಹಸ್ಯ. ಒಂದು ನಮ್ಮ ಕರ್ತೃತ್ವ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಏನೇನಿದೆ ಅದು ಚೆನ್ನಾಗಿ ತಿಳಿಯಬೇಕು. ಅದು ತಿಳಿಯದಿದ್ರೆ ಸಾಧನೆಯೇ ಪ್ರಾರಂಭ ಆಗಲ್ಲ. ಈ ವಿಶೇಷವಾಗಿರತಕ್ಕಂಥ ಸಮರ್ಪಣಾ ಕ್ರಮ ಗೊತ್ತಿಲ್ಲ ಆವಾಗಲೂ ಸಾಧನೆ ಶುರುವಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಏಳು ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದ ರಹಸ್ಯದಿಂದಲಿ ಆಲಸವ ಮಾಡದಲ್ಲಿ ಅನಿರುದ್ಧಾದಿ ರೂಪಗಳ ಕಾಲ ಕಾಲದಿ ನೆನೆದು ಪೂಜಿಸು ಸ್ಥೂಲ ಮದಿಗಳಿಗಿದನು ಪೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನಾದ ಅನ್ನದನು. ಈ ರೀತಿಯಾಗಿರತಕ್ಕಂತಹ ಏಳು ವಿಧದ ಅನ್ನ ಪ್ರಕರಣವನ್ನ ಕೋವಿದರ ಆಶ್ಯದಿಂದಲೇ ಕೇಳಿ, ಅಂದ್ರೆ ಜ್ಞಾನಿಗಳ ಮುಖದಿಂದ ಚೆನ್ನಾಗಿ ಕೇಳಬೇಕು. ಕೋವಿದರು ಅಂದ್ರೆ ಯಾರು ಅಂದ್ರೆ ಇದ್ದದ್ದನ್ನ ತಿಳಿದು ಹೇಳುವವರಲ್ಲ, ಇದ್ದದ್ದನ್ನ ತಿಳಿದು ಅನುಷ್ಠಾನ ಮಾಡಿ ಹೇಳುವವರು. ಅಂದ್ರೆ ಎಲ್ಲೆಲ್ಲಿ ಭಗವದ್ ರೂಪಗಳು ಹೇಗೆ ತಿಳಿಸಿಕೊಟ್ಟು ಅನುಷ್ಠಾನ ಮಾಡಿರ್ತಾರ, ಆದ್ದರಿಂದ ನಮಗೆ ಒಂದು ಸಂಶಯಗಳನ್ನು ಪರಿಹಾರ ಮಾಡುತ್ತಾರವರು. ಅಂತ ಅವರಿಂದ ಆಲಸವ ಮಾಡದಲೆ ಅನಿರುದ್ಧಾದಿ ರೂಪಗಳ ಈ ವಿಶೇಷವಾಗಿರತಕ್ಕಂಥ ಅನಿರುದ್ಧಾದ ರೂಪಗಳನ್ನ ಏಳು ವಿಧದ ಅನ್ನದಲ್ಲಿ ಕಾಲಕಾಲಕ್ಕೆ ನೆನೆದು ಪೂಜಿಸು. ಕಾಲಕಾಲಕ್ಕೆ ನೆನೆಯಬೇಕಂತೆ. ಮತ್ತು ಪೂಜಿಸು ಒಂದು ಪೂಜಿಸು ಅಂದರೆ ಹೇಗೆ ಅಂದರೆ, ಸ್ವಾಮಿ ನೀನೇ ಸ್ವಾಹಾಕಾರದಿಂದ ದೇವತೆಗಳಿಗೆ ಅನ್ನ ಅಂತ ಕರೆಸಿಕೊಂಡಿದ್ದೀಯ, ಅಲ್ಲಿರುವ ನಿನ್ನ ರೂಪಕ್ಕೆ ನಮೋ ನಮಃ ಅಂತ ಪೂಜಾ ನಮಸ್ಕಾರ ಪೂರ್ವಕವಾಗಿಯೇ ನಮಸ್ಕಾರವೇ ಷೋಡಶೋಪಚಾರ ಪೂಜಾ ಅಂತ ಭಗವಂತನಿಗೆ ಅರ್ಪಣೆ. ಇನ್ನ ಸ್ವಧಾಕಾರದಿಂದ ಪಿತೃಗಳಿಗೆ ಅನ್ನ ಅಂತ ಕರೆಸಿಕೊಂಡಿದ್ದೀಯ, ಅಲ್ಲಿರತಕ್ಕಂಥ ಸ್ವಧಾ ಎನಿಸುವಂತ ನಿನ್ನ ಅನ್ನ ರೂಪಕ್ಕೆ ನಮಸ್ಕಾರ ಹರಿಯೇ ಅಂತ ಹೇಳತ. ಇನ್ನ ಹಾಗೆ ನರರಿಗೆ ಪಶುಗಳಿಗೆ ಕೊಡತಕ್ಕಂಥ ಅನ್ನದಲ್ಲಿರುವ ದೇವರ ರೂಪಗಳನ್ನು ನೆನೆದು ಈ ಪ್ರಪಂಚದಲ್ಲಿರತಕ್ಕಂಥ ಯಾವ ಯಾವ ಜೀವರಾಶಿ ಇದ್ದಾರೆ ಅವರವರಿಗೆ ಈ ರೀತಿ ಅನ್ನ ಅಂತ ನೀನೇ ಕರೆಸಿಕೊಂಡು ಅವರವರು ಉಣ್ಣುವ ಅನ್ನದಲ್ಲಿ ಅನ್ನ ನಾಮಕನಾಗಿ ನೀನೇ ತೃಪ್ತಿಯನ್ನ ಕೊಡತಾ ಇದೆಯಪ್ಪ, ಆ ನಿನ್ನ ಅನಂತ ರೂಪಗಳಿಗೆ ನಮೋ ನಮಃ ಅಂತ ದೇವರನ್ನ ಪೂಜಾ ಮಾಡಬೇಕು. ನಮಸ್ಕಾರದಿಂದಲೇ ಪೂಜಾ, ಯಾಕಂದ್ರೆ ಅಷ್ಟು ರೂಪಗಳ ಹತ್ರ ಷೋಡಶೋಪಚಾರ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಿ ನಾವು ಪೂಜಾ ಮಾಡಲಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ನಮ್ಮ ನಮಸ್ಕಾರ ಎಂಬುದರಲ್ಲಿ ಆ ನಮಸ್ಕಾರವನ್ನೇ ದೇವರ ರೂಪಗಳಿಗೆ ಷೋಡಶೋಪಚಾರ ಪೂಜಾ ಅಂತ ಮಾಡಿಬಿಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಲಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗೆ ಇದನ್ನು ಪೇಡವೆ. ಸ್ಥೂಲಮತಿಗಳು ಅಂದ್ರೆ ಬರೀ ಹರಿಕಥಾನುಸಾರ ಪಾರಾಯಣ ಮಾಡುವುದರಲ್ಲಿ ತಾತ್ಪರ್ಯ, ಇದನ್ನ ಅನುಸಂಧಾನ ಮಾಡುವುದರಲ್ಲಿ ಮನಸ್ಸೇ ಇರಲ್ಲ. ಯಾರೇ ಮಾಡುತ್ತಾರೆ, ಒಂದು ಪಾರಾಯಣ ಮಾಡಿ ಮುಗಿಸೋಣ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಳಗಿರುವ ರಹಸ್ಯ ತಿಳಿದು ಅನುಷ್ಠಾನ ಮಾಡಲಿಕ್ಕೆ ಮನಸ್ಸೇ ಬರಲ್ಲ. ಇನ್ನ ಮಾಡುವವರಿಗೂ ಕಲ್ಲು ಹಾಕ್ತಾರೆ, ಅಂಥವರಿಗೆ ಇದು ಹೇಳಬೇಡಿ ಎಂದು ಸ್ಥೂಲಮತಿಗಳಿಗಿದನು ಪೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನಾದ ಅನ್ನ ಅನ್ನದನು. ಆ ಲಕುಮಿ ವಲ್ಲಭನೆ ಹೇಗಿದ್ದಾನೆ ಅಂದರೆ ಹೇಳ್ತಾ ಇದ್ದಾರೆ, ಅನ್ನ ಅನ್ನ ರೂಪನಾಗಿದ್ದಾನೆ, ಅನ್ನದ ಅನ್ನ ಕೊಡುವವನು ಅವನೇ ಆಗಿದ್ದಾನೆ, ಅನ್ನಾದ ಅನ್ನ ಉಂಬುವವನು ಅವನೇ ಆಗಿದ್ದಾನೆ, ಅದರಲ್ಲೇ ಸ್ವಾಮಿ ಎಲ್ಲಾ ರೀತಿಯಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನೇ ಜೀವನಪ್ರದ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾರೆ, ಎಂದರಿದು ಸತ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತವ ಕದಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಈ ರೀತಿಯಾಗಿ ತಿಳ್ಕೊಂಡು ಸಪ್ತಾನ್ನಗಳ, ಇದರಲ್ಲಿ ನಾಲ್ಕು ಗೊತ್ತಾಯಿತು, ಮಿಕ್ಕ ಮೂರು ಏನು, ಇಡೀ ಪ್ರಪಂಚದಲ್ಲಿ ಯಾವ ಯಾವ ಸಜ್ಜೀವ ರಾಶಿ ವಿಶೇಷವಾಗಿ ಸಾಧನೆ ಮಾಡುತ್ತಾ ಇದ್ದಾರೆ ಅವರ ಮಾನಸಿಕ ವಾಚಿಕ ಕಾಯಿಕ ಸಕಲ ಕರ್ಮಗಳು ನಿನಗೆ ಅನ್ನವಯ್ಯ ಅಂತ ನಾವು ಚಿಂತನೆ ಮಾಡಬೇಕಂತೆ. ಅದರಲ್ಲೂ ಕೂಡ ನಮಗಿಂತ ದೊಡ್ಡವರದ್ದು ಚಿಂತನೆ ಮಾಡಲಿಕ್ಕೆ ಅಧಿಕಾರವಿಲ್ಲ. ಹೇಗೆ ಚಿಂತನೆ ಮಾಡಬೇಕು, ನನ್ನ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ಅಷ್ಟೇ ಅಲ್ಲದೆ, ಯಾರಾದರೆ ಈ ಜ್ಞಾನವಿಲ್ಲದೆ ತಮ್ಮ ಕರ್ಮ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಅಸಮರ್ಥರಾಗಿದ್ದಾರೆ ಅಂಥ ಸಜ್ಜೀವ ರಾಶಿಗಳು ಮಾಡಿದಂಥ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳಲ್ಲಿ ನಿನ್ನ ರೂಪಗಳೇನಿವೆ ಅದೇ ನಿನಗೆ ಅನ್ನವಯ್ಯ, ನೀನೇ ಸ್ವೀಕಾರ ಮಾಡುತ್ತಿ ಮುಂದೆ ಅವರವರಿಗೆ ಆ ಫಲಗಳನ್ನು ಉಣಿಸುವಾಗ ಎಂದು ತಿಳಿದು ಅವರವರು ಮಾಡಿದ ಕರ್ಮದ ಫಲದ ಧಾರಕ ರೂಪಗಳನ್ನು ಭಗವಂತನಿಗೆ ಐಕ್ಯ ಚಿಂತನೆ ಮಾಡಬೇಕು. ಆ ಮಾಡುವಾಗ ಏನವರ ಪುಣ್ಯ ಪಾಪದ ಫಲಗಳು ಎರಡೂ ಇರುತ್ತೆ. ಆ ಎರಡನ್ನ ಹೆದರದೆ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂತ ಬೇಡ, ದೇವರ ಅಧೀನ ಚಿಂತನೆ ಮಾಡ್ತಾ ಇದ್ದೇನೆ, ಇದರಿಂದ ಪಾಪ ಬೆಳೆದು ಅಯ್ಯೋಯ್ಯೋ ಅಂತ ಆಗುವಷ್ಟು ಆಗುಲ್ಲ, ಏನು ಇಲ್ಲ, ಭಗವಂತನಿಗೆ ಅರ್ಪಣೆ ಮಾಡಲೇಬೇಕು. ಪುಣ್ಯ ಕರ್ಮ ಆದರೂ ಪಾಪ ಕರ್ಮ ಆದರೂ ದೇವರಿಗೆ ಅರ್ಪಣೆ ಮಾಡಲೇಬೇಕು ಅಂತ. ನಿರ್ಭಯದಿ ಗೋವಿಂದ ಗರ್ಪಿಸು, ಸದಾ ಗೋವಿಂದ ಗರ್ಪಿಸು, ಮರೆಯದೆ ಗೋವಿಂದ ಗರ್ಪಿಸು, ದೈನಂದಿನದಿ ಗೋವಿಂದ ಗರ್ಪಿಸು ಅಂತ ಇಷ್ಟು ಹೇಳುತ್ತಾರೆ. ಇದನ್ನ ಮಹಾಯಜ್ಞವಿದು ಎಂದು, ಇದು ದೊಡ್ಡ ಯಜ್ಞ ಅಂದ್ರು. ಅದನ್ನೇ ದಾಸರು ಹೇಳ್ತಾರೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು ಅಂದ್ರು, ಅಂದ್ರೆ ಕಾನನದ ಅಡವಿಯಲ್ಲಿ ನಗರದಲ್ಲಿ ಇರತಕ್ಕಂತಹ ಪ್ರಾಣಿಗಳು ಮಾಡುವ ಕರ್ಮ. ಅದಕ್ಕೇನು ಜ್ಞಾನ ಇರುತ್ತಪ್ಪ, ಒಳ್ಳೇದು ಮಾಡಬೇಕು ಕೆಟ್ಟದು ಮಾಡಬೇಕು ಅಂತ, ಏನು ಮಾಡಬೇಕು ಮಾಡ್ತಾ ಹೋಗ್ತಾ ಇರುತ್ತದು ಅದಕ್ಕೆ. ಆದರೆ ಆ ಕರ್ಮಗಳಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದೂ ಇರುತ್ತೆ. ಆ ಕರ್ಮಗಳನ್ನ ಹೇಳ್ತಾರೆ ಕಾನನ ಗ್ರಾಮಸ್ಥ ಪ್ರಾಣಿಗಳು. ಅದಕ್ಕೆ ಕರ್ಮಗಳು ಅಂದ್ರೆ ಒಳ್ಳೆ ಕರ್ಮಗಳು ಅಂತ ಬಿಡಿಸಲಿಲ್ಲ ಅಲ್ಲಿ. ಏನೇನು ಮಾಡುವ ಕರ್ಮಗಳು, ಏನು ಮಾಡುತ್ತವೋ ಎಲ್ಲಾ ಕರ್ಮಗಳನ್ನ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು, ಲಕ್ಷ್ಮೀನಿವಾಸನಿ ಗರ್ಭಿಸು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನ ದಿನದಿ. ಡೌಟೇ ಬೇಡ, ಕೊಡಪ್ಪ ಹೇಗ್ ಕೊಡಬೇಕು, ಕೊಡೋ ಕಾಲಕ್ಕೆ ಎಡವು ಬೀಳಬೇಡ, ಹೇಗ್ ಕೊಡಬೇಕು. ದೇವರ ಪಾದಕ್ಕೆ ಆಧೀನ ಚಿಂತನೆ ಮಾಡುತ್ತಾ ಇದ್ದೇನೆ, ಅದನ್ನು ಆತ ಹತ್ತಿರ ಇಟ್ಟುಕೊಂಡು ಅವರಿಗೆ ಏನು ಆ ಫಲಗಳನ್ನು ಉಣಿಸುವಾಗ ಅದರೊಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿ ಅವರಿಗೆ ಆ ಫಲಗಳನ್ನು ಉಣಿಸ್ತಾನೆ. ಅದರಲ್ಲೂ ಕೂಡ ಸಜ್ಜನರಾದವರಿಗೆ ದುಷ್ಟ ಫಲಗಳನ್ನು ತೆಗೆದು ದೈತ್ಯರಿಗೆ ಕೊಟ್ಟು, ಅವರವರ ಅನುಸಂಧಾನ ಪ್ರಕಾರ ಅದರಲ್ಲೂ ಕೂಡ ದೈತ್ಯರಿಗೆ ಕೊಟ್ಟು ಅವರ ಪುಣ್ಯ ಫಲವನ್ನು ಇವರಿಗೆ ಉಣಿಸ್ತಾನೆ ಎಂದು ಮರೆಯದೆ ನಿರ್ಭಯದಿ ಮಹಾಯಜ್ಞವಿದು ಎಂದು ಅರ್ಪಿಸು. ಇಂದಿರೇಶನು ಸ್ವೀಕರಿಸಿ, ಜ್ಞಾನಮೂರ್ತಿಯಾಗಿರತಕ್ಕಂಥ ಇಂದಿರಾದೇವಿಗೆ ಪತಿಯಾಗಿರತಕ್ಕಂಥ ಆಕೆಯೇ ಜ್ಞಾನಮೂರ್ತಿ, ಆಕೆಗೆ ಜ್ಞಾನ ಕೊಡತಕ್ಕಂಥವ ಈತ. ಸ್ವೀಕರಿಸಿ ದಯದಿಂದ ಸ್ವೀಕರಿಸಿ, ದಯದಿಂದ ಬೇಡಿಸಿಕೊಳ್ಳದೆ ಹೆಚ್ಚಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳದೆ ತವಕದಿ ತಂದು ಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ. ಪರಮ ಮಂಗಳ ಅಂದ್ರೆ ಸದಾಕಾಲ ಭಗವಂತನನ್ನ ನಮ್ಮ ಯೋಗ್ಯತಾನುಸಾರ ಎಲ್ಲೆಲ್ಲಿ ಹೇಗೆ ಚಿಂತನೆ ಮಾಡಬೇಕೋ ಆ ಚಿಂತನೆ ಪ್ರತಿಯೊಂದು ಕ್ಷಣ ದೇವರ ಕುರಿತು ಅದರ ಪೂರ್ವಕ ಸದಾ ಬರುವುದೇ ಪರಮ ಮಂಗಳ. ಆ ಪರಮ ಮಂಗಳ ತನ್ನ ದಾಸರಿಗೆ ತಂದು ಕೊಡುವನು. ಹೇಗೆ ಹೆಚ್ಚು ಬೇಡಿಸಿಕೊಳ್ಳದೆ, ಕೊಡಯ್ಯ 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 ಅಂತ ಬೇಡಿಸಿಕೊಳ್ಳದೆ ಬೇಗ ತವಕದಿಂದ ತಾನೇ ತಂದು ಕೊಡುತ್ತಾನೆ. ದಯದಿಂದ ತವಕದಿ ತಂದು ಕೊಡುವನು. ತಾನೇ ದಯದಿಂದ ಪಾಪ ಇಷ್ಟು ಚಿಂತನೆ ಮಾಡ್ತಾ ಇದ್ದಾರೆ, ಬೇಗ ತಂದು ಕೊಡಬೇಕು ಅಂತ ಸುರಿದು ಬಿಡುತ್ತಾನೆ ಭಗವಂತ. ಅದಕ್ಕೆ ಶ್ರೀನಿವಾಸ ತನ್ನ ವರದಹಸ್ತವನ್ನು ತೋರ್ತಾ ಇದ್ದಾನೆ. ಯಾರಾದರೆ ಒಂದು ಕೈಯಿಂದ ತನ್ನ ಪಾರೆ ತೋರ್ತಾ ಇದ್ದಾನೆ, ಯಾರಾದರೆ ಈ ದಾಸರು ಆಚಾರ್ಯರು ಜ್ಞಾನಿಗಳು ಎಲ್ಲರೂ ಹೇಳಿದ ಉಪಾಸ ನನ್ನ ಪಾದದ ಉಪಾಸನೆಯನ್ನ ಹೀಗೆ ಮಾಡುತ್ತಾರೋ ಅವರಿಗೆ ಒಳ್ಳೆ ವರವನ್ನ ಕೊಡುತ್ತೇನೆ ಅಂತ ಶ್ರೀನಿವಾಸ ಎರಡೂ ಹಸ್ತಗಳಿಂದ ತೋರಿಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಅಂದರೆ ಜ್ಞಾನಿಗಳ ಮೂಲಕ ಶಂಖ ಧಾರಣೆ ಮಾಡಿದ್ದಾನೆ. ಜ್ಞಾನಿಗಳ ಮೂಲಕ ನಾನು ಶಂಖ ಅಂದ್ರೆ ಜ್ಞಾನ ಕೊಡಿಸ್ತೇನೆ, ಚಕ್ರ ಅಂದ್ರೆ ಜ್ಞಾನಿಗಳ ಮೂಲಕ ನಿಮ್ಮ ನಿಮ್ಮ ಪಾಪಗಳನ್ನ ಕತ್ತರಿಸ್ತೇನೆ ಅಂತ ಎರಡೂ ಕೈಯಲ್ಲಿ ಹಿಡ್ಕೊಂಡ. ನಿಮ್ಮ ನಿಮ್ಮ ಪಾಪಗಳನ್ನ ಕತ್ತರಿಸಿ ಜ್ಞಾನ ಬರಲಿಕ್ಕೆ, ಜ್ಞಾನ ಅನುಷ್ಠಾನಕ್ಕೆ ಬರಲಿಕ್ಕೆ ಅಡ್ಡಿಯಾದ ಸಕಲ ಪಾಪಗಳನ್ನ ಚಕ್ರದ ಮೂಲಕ ಕತ್ತರಿಸಿ ನಿಮ್ಮ ಅನುಷ್ಠಾನಕ್ಕೆ ಬೇಕಾಗತ್ತ ಜ್ಞಾನವನ್ನ ಶಂಖದ ಮೂಲಕ ಕೊಡಿಸಿ, ಜ್ಞಾನಿಗಳ ಮೂಲಕ ಕೊಡಿಸಿ, ಆ ಕೊಟ್ಟ ಜ್ಞಾನವನ್ನ ನನ್ನ ಪಾದದ ಉಪಾಸನೆ ಮಾಡಿಸಿ, ಸೊಂಟದಲ್ಲಿ ಕೈ ಇಟ್ಟು ತೋರಿಸ್ತಾ ಇದೆ ನನ್ನ ಪಾದ ಹೀಗಿದೆ ಅಂತ, ಆ ಪಾದದ ಉಪಾಸನೆ ಮಾಡಿಸಿ ನಂತರ ಆ ಉಪಾಸನೆಗೆ ತಕ್ಕಂತೆ ವರಗಳನ್ನ ಕೊಡುತ್ತೇನೆ, ತವಕದಿಂದಲೇ ತಂದು ಕೊಡುವನು, ಬೇಗ ಕೊಡುತ್ತೇನೆ ಅಂತ ಶ್ರೀನಿವಾಸ ತನ್ನ ನಾಲ್ಕು ಕೈಗಳ ವಿನ್ಯಾಸವನ್ನ ತೋರಿಕೊಡುತ್ತಾ ಇದ್ದಾನೆ. ಪರಮ ಮಂಗಳ ತನ್ನ ದಾಸರಿಗೆ ಎಂದು ಹೇಳಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.